ஹரிஹி ஓம் ஸ்ரீ குருபியோ நமஹ. அப்ரமம் மங்கரயிதம் அஜரம் யும்னம் சதா ஆனந்ததீர்த்தமத்லம் பஜே தாபத்ரயாபம் நித்யா சித்தாந்த வித்வாந்த வித்வம்சாசக்ஷணஹ ஜெய்சித்தாகதனே பாசதாம்னோ ஹுலம்பரே அத்திகர்த்தகல்பயம் பிரத்யத்திருக்கேஸ்ரீ வியாசதீர்த்த உருபுயாத் அஸ்மிஷ்டாத சித்தையே தப்போ வித்யா விரத்தியாதி சுக்னோகாகரானம் வாஜராஜகுரு நுண்டி ஐக்கிபாஷயான் உச்சயராசவேந்திராய சித்திதர்மரதாய பரிதாங்கபுக்ஷய நமதாம் காமதேனவே துருவாதி துவாந்திரவையே வைஷ்ணவேந்தீவரேந்தவே ஸ்ரீராகவேந்திரவே மத்தியந்தேயாளவே ஆபாதமொழி பரியந்தம் குருநாமாப்தி ஸ்மரேத்யன விக்னாஹ பிரஷ்யந்தி சித்தி மனோரதாஹ. ஹரி ஓம் ஸ்ரீ குருப்யோ நமஹ. ஹரிகதாமிருத சார குருகள கருண விருந்தாவனி துபேளுவ பரம பகவத் பக்தரிதனாதரதி கேளுவுது. நாவு கொனே சந்தி 33 சந்தி அதன்னு நோட்தா இத்தீவி. இதக்கே ಫಲ ಶ್ರುತಿ ಸಂಧಿ ಅಂತಲೂ ಕರೀತಾರೆ, ಫಲಸ್ತುತಿ ಸಂಧಿ ಅಂತಲೂ ಇದೆ. ಎರಡು ಹೆಸರುಗಳು ಸೋಕೆ. ಫಲಸ್ತುತಿ ಸಂಧಿ ಅಂದರೆ ಈ ಹರಿಕಥಾಮೃತ ಸಾರ ಓದಿದರೆ ಸಿಗುವ ಫಲವನ್ನು ನೋಡುವುದರ ಮೂಲಕವಾಗಿ ಆ ಭಗವಂತನ ಸ್ತುತಿ, ಆ ಭಗವಂತ ಅಂತಹ ಸರ್ವೋತ್ತಮನಾದ ಭಗವಂತನ ಹರಿಕಥೆಯನ್ನು ಕೇಳುವುದರ ಮೂಲಕವಾಗಿ ಇಷ್ಟು ಒಳ್ಳೆ ಫಲ ಸಿಗತ್ತೆ ಅಂತ ಹೇಳುವುದರ ಮೂಲಕವಾಗಿ ಆ ಕೃತಿಯನ್ನು ಒಳ್ಳೆ ಸ್ತೋತ್ರ ಮಾಡುವುದರ ಮೂಲಕವಾಗಿ ಆ ಕೃತಿಯ ಸ್ತೋತ್ರವಾಯಿತು, ಭಗವಂತನ ಸ್ತೋತ್ರವಾಯಿತು. ಆದ್ದರಿಂದ ಅದು ಫಲಸ್ತುತಿಯೂ ಆಯಿತು. ಫಲವಾದ ಮೂಲಕವಾಗಿ ಭಗವಂತನ ಸ್ತುತಿ, ಫಲಸ್ತುತಿ ಸಂಧಿ ಇಲ್ಲ ಫಲಶ್ರುತಿ ಸಂಧಿ. ಶ್ರುತಿಯನ್ನು ಕೇಳುವುದು, ಶ್ರುತಿ ಫಲವನ್ನು ಭಗವಂತನ ಆ ಕಥಫಲ ಕಥಾಶ್ರವಣ ಮಾಡುವುದರ ಆ ಕಥಾಗಾನ, ಆ ಕಥಾ ಅನುಸಂಧಾನ, ಆ ಕಥೆಯನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ ಸಿಗುವ ಫಲವನ್ನು ಶ್ರುತಿ ಕೇಳುವುದು, ಆ ಫಲವನ್ನು ಕೇಳುವುದು. ಆದ್ದರಿಂದ ಫಲಶ್ರುತಿ ಸಂಧಿ. ಸೊ ಎರಡು ಹೆಸರುಗಳು ಸೋಕೆ. ಆದ್ದರಿಂದ ಅದರಲ್ಲಿ ಮೊದಲು ಮೂರು ಪದ್ಯಗಳನ್ನು ನಾವು ನೋಡಿದ್ದೀವಿ ಲಾಸ್ಟ್ ಕ್ಲಾಸ್ನಲ್ಲಿ. ಕೊನೆಯದು ಸಾರವೆಂದರೆ ಹರಿಕಥಾಮೃತ ಸಾರವೆಂಬುದು ಕೆಮ್ಮ ಗುರುವರ ಅಂತೇಳಿ ಅದನ್ನು ನೋಡಿದ್ದೀವಿ. ಈಗ ನಾಲ್ಕನೇ ಪದ್ಯ, ದಾಸವರ್ಯರ ಮುಖದಿ ನಿಂದು ರಮೇಶನನ್ನು ಕೀರ್ತಿಸುವ ಮನದ ವಿಲಾಶೆಯಲ್ಲಿ ವರ್ಣಾಭಿಮಾನಿಗಳೊಳಿದು ಕೇಳಿಸಿದ ಈ ಸುಲಕ್ಷಣ ಕಾವ್ಯದೊಳ್ಯತಿ ಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸು ಲೇಸನೆ ಶ್ರಾವ್ಯ ಮಾಡಿದೆ ಕುರು ಕವಿಗಳಿಗೆ. ಸೊ ಇದು ನಾವು ಕವಿಗಳಿಗೆ ಅಂತ ಹೇಳಿದರೆ ಜ್ಞಾನಿಗಳಿಗೆ, ಕವಿಗಳಿಗೆ. ಸೊ ಇದನ್ನು ನಾವು ಮೂರು ರೀತಿಯಲ್ಲಿ ನೋಡಬಹುದು. ಕವಿಗಳಿಗೆ ಅಂತ ಹೇಳಿದರೆ ಒಳ್ಳೆ ಜ್ಞಾನಿಗಳಾದಂಥ ಕವಿಗಳಿಗೆ ಅನ್ನುವ ಅರ್ಥವನ್ನು ಇಟ್ಟುಕೊಂಡು ನೋಡಬಹುದು. ಇಲ್ಲ ಕವಿಗಳಿಗೆ ಅಂತ ಹೇಳಿದರೆ ತಾವೇ ಜಂಭವಾಗಿ ಪ್ರೌಢ ಕವಿಗಳಂತ ಹೇಳಿ ಈ ಹರಿಕಥಾಮೃತದಲ್ಲಿ ಭಕ್ತಿ ಇಲ್ಲದೆ ಇರುವ ಜ್ಞಾನಿಗಳಂತೆ ಭಾವನೆ ಮಾಡುವಂತಹ ಸ್ಯೂಡೋ ಕವಿಗಳು, ಅಂತಹ ಕವಿಗಳಿಗೆ ಅಂತ ಅರ್ಥವನ್ನು ಮಾಡಬಹುದು. ಇಲ್ಲ ತಂತ್ರನಾಯದಿಂದ ಎರಡು ಅರ್ಥಗಳನ್ನು ಕೂಡ ಮಾಡಬಹುದು. ಸೊ ಅದು ಹೇಗೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಹೇಳ್ತಾರೆ, ದಾಸವರ್ಯರ ಮುಖದಿ ನಿಂದು ರಮೇಶನನ್ನು ಕೀರ್ತಿಸುವ. ಸೊ ದಾಸವರ್ಯರು ಶ್ರೀ ಜಗನ್ನಾಥ ದಾಸರು ಅವರ ಮುಖದಲ್ಲಿ ನಿಂತು. ಈಗ ನಾವು ಬಹಳ ಜನರಲ್ಲಿ ಲೋಕದಲ್ಲಿ ಕೇಳ್ತಾ ಇದ್ದೀವಿ, ಇದು ನಾನು ಹೇಳಿದ್ದರಲ್ಲಿ ದೇವರು ನನ್ನಿಂದ ನುಡಿಸಿದ ಅಂತ ಎಲ್ಲರೂ ಹೇಳಿಬಿಡ್ತಾರೆ. ಅದು ಆದರೆ ಅದು ಸರಿಯಾ, ಅಫ್ಕೋರ್ಸ್ ಭಗವಂತನೇ ಮಾಡಿಸುವ ಆ ರೀತಿಯಲ್ಲಿ ಅವನೇ ಎಲ್ಲ ಮಾಡಿಸಿದ. ಆದರೆ ಇದು ನೀವೆಲ್ಲರೂ ಸ್ವೀಕಾರ ಮಾಡಬೇಕು, ದೇವರೇ ನನ್ನಿಂದ ನುಡಿಸಿದ, ಆದ್ದರಿಂದ ನೀವೆಲ್ಲ ಇದೆಲ್ಲರಿಗೂ ಸ್ವೀಕಾರ ಯೋಗ್ಯವಾಗಿದೆ ಅಂತ ಆ ರೀತಿಯಲ್ಲಿ ಹೇಳುವವರು ಇದ್ದಾರೆ. ಸೊ ಇದು ಭಗವಂತ ನಿಂದು ನುಡಿಸಿದ ಆದ್ದರಿಂದ ಸ್ವೀಕಾರ ಯೋಗ್ಯವಾಗಿದೆ ಅಂತ ಹೇಳಬೇಕಂದರೆ ಅದಕ್ಕೆ ಆ ಕಾವ್ಯದ ಲಕ್ಷಣಗಳೆಲ್ಲ, ಅಂದರೆ ಯಾವ ಕಾವ್ಯ ಆಗಲಿ, ಗ್ರಂಥ ಆಗಲಿ, ಸ್ತೋತ್ರ ಆಗಲಿ, ಯಾವುದೇ ಆಗಲಿ, ಅದರಲ್ಲಿ ಇರುವ ಲಕ್ಷಣಗಳು ಚೆನ್ನಾಗಿದ್ದರೆ ಹೌದು ಇದು ಸ್ವೀಕಾರ ಯೋಗ್ಯತೆ ಅನ್ನುವುದು ನಿಂದು ನುಡಿಸಿದ ಅನ್ನುವುದು ಎಲ್ಲರಿಗೂ ಅನ್ವಯವಾದರೂ ನಿಜವಾಗಿ ಎಲ್ಲರಿಗೂ ಸ್ವೀಕಾರ ಯೋಗ್ಯವಾಗುವಂತೆ ನಿಂದು ನುಡಿಸಿದ ಅನ್ನುವ ಅರ್ಥ ಮಾಡಬೇಕಂದ್ರೆ ಆ ಸ್ವೀಕಾರ ಯೋಗ್ಯವಾಗುವಂತೆ ಇರಬೇಕು. ಹಾಗೆ ಇದು ಇದೆ ಅಂತ ಹೇಳ್ತಾ ಈ ಫಲಸ್ತುತಿ ಸಂಧಿಯಲ್ಲಿ ಜಗನ್ನಾಥದಾಸರು ಮಾಡಿದ ಹರಿಕಥಾಮೃತ ಸಾರವನ್ನು ಕೊಂಡಾಡ್ತಾ ಅವರ ಶಿಷ್ಯರಾದಂತಹ ಶ್ರೀರ ವಿಠಲದಾಸರವರು ಅವರು ಮಾಡಿದಂತಹ ಸಂಧಿ ಇದು. ಅವರು ಹೇಳ್ತಾ ಇದ್ದಾರೆ, ಇದು ಜಗನ್ನಾಥದಾಸರ ಮುಖದಲ್ಲಿ ನಿಂತು ಎಲ್ಲರಿಗೂ ಯೋಗ್ಯವಾಗುವಂತೆ ರಮೇಶನನ್ನು, ರಮಾಪತಿಯಾದ ನಾರಾಯಣನ್ನು, ಶ್ರೀಹರಿಯನ್ನು ಕೀರ್ತಿಸುವಂತಹ ಇದು ಮನದ ಅಭಿಲಾಷೆಯಲ್ಲಿ ವರ್ಣಾಭಿಮಾನಿಗಳು ಒಳಿದು ಪೇಳಿಸಿದ. ಸೊ ವರ್ಣಾಭಿಮಾನಿ ದೇವತೆಗಳು, ಸ್ವರ್ಣ ಅಕ್ಷರಗಳು, ಅಕ್ಷರ ಅಭಿಮಾನಿ ದೇವತೆಗಳಿದ್ದಾರೆ. ವರ್ಣಗಳಿಂದ ಪ್ರತಿಪಾದ್ಯವಾದ ಭಗವದ್ ರೂಪಗಳಿವೆ, ಅವೆಲ್ಲವೂ ಇದೆ. ಈ ವರ್ಣದ ಅಭಿಮಾನಿ ದೇವತೆಗಳು ಒಳಿದಿದ್ದಾರೆ, ಜಗನ್ನಾಥದಾಸರನ್ನು ಒಳಿದು ಅವರಿಂದ ಕೇಳಿಸಿದ್ದಾರೆ. ಅಂದ್ರೆ ಭಗವಂತ ಎಲ್ಲರಲ್ಲಿ ನಿಂತು ಕೇಳಿಸ್ತಾನೆ, ತತ್ವಾಭಿಮಾನಿ ದೇವತೆಗಳು ಎಲ್ಲರವರೆಗೂ ನಿಂತು ಹೇಳಿಸ್ತಾರೆ. ಹಾಗೆ ಇವರಲ್ಲಿ ಹೇಳಿಸಿದ್ದಾರೆ, ಏನು ವಿಶೇಷ? ಎಲ್ಲರಲ್ಲಿ ಹಾಗೆ ಅಂತ ಹೇಳಿದ್ರೆ ಹಾಗಲ್ಲ, ಇವರಲ್ಲಿ ನಿಂತು ಹೇಳಿಸಿದ್ದು ಇದು ಆ ಕೀರ್ತಿಸುವ ಭಗವಂತನನ್ನು ಕೀರ್ತನೆ ಮಾಡುವಂತಹ ಮನದ ಅಭಿಲಾಷೆಯಲ್ಲಿ. ಅಂದ್ರೆ ಒಂದು ಕೀರ್ತಿಸುವ ಮನದ ಅಭಿಲಾಷೆಯಲ್ಲಿ ಇದು ಕೀರ್ತನೆ ಮಾಡಬೇಕಂತ ಮನದ ಅಭಿಲಾಷೆಯನ್ನು ಇಟ್ಟುಕೊಂಡಿದ್ದಾರೆ. ಯಾರ ಮನದ ಅಭಿಲಾಷೆ? ಜಗನ್ನಾಥದಾಸರ ಮನದ ಅಭಿಲಾಷೆಯಲ್ಲಿ ಭಗವಂತನನ್ನು ಕೀರ್ತನೆ ಮಾಡಬೇಕಂತ ಇದೆ. ಆದ್ದರಿಂದ ಅವರು ಭಗವಂತನನ್ನು ವರ್ಣಾಭಿಮಾನಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ, ನನ್ನನ್ನು ಒಲಿದು ನನ್ನಲ್ಲಿ ನಿಂತು ನನ್ನಿಂದ ನುಡಿಸ್ರಿ. ಸೊ ಅವರ ಪ್ರಾರ್ಥನೆಯಂತೆ ಅವರು ಎಲ್ಲರೂ ಕೂಡ ಅಂದ್ರೆ ಅದೇ ತತ್ವಾಭಿಮಾನ ದೇವರು ನಿಂದು ಹೇಳಿಸಿದ್ದಾರೆ, ಅವರ ಒಳಗೆ ಭಗವಂತನ ನಿಂದು ಹೇಳಿಸಿದ್ದಾನೆ. ಹೀಗೆ ಎಲ್ಲರಲ್ಲಿಯೂ ಅವರಿದ್ದರು, ಇವರಲ್ಲಿ ವಿಶೇಷವಾಗಿ ಅವರು ಅನುಗ್ರಹ ಮಾಡಿ ಅವರಿಂದ ಹೇಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಪ್ರಮಾಣ ಅಂತ ಹೇಳಿದ್ರೆ, ಈ ಸುಲಕ್ಷಣ ಕಾವ್ಯದೋಳ್, ಇದು ಸುಲಕ್ಷಣವಾದ ಕಾವ್ಯ ಅಂದ್ರೆ ಒಳ್ಳೆ ಲಕ್ಷಣಗಳಿಂದ. ಏನು ಲಕ್ಷಣಗಳು? ಒಂದು ಶಬ್ದದ ಲಕ್ಷಣಗಳು, ಎರಡನೇದು ಅರ್ಥದ ಲಕ್ಷಣಗಳು, ಎಲ್ಲ ಚೆನ್ನಾಗಿದೆ. ಈ ಸುಲಕ್ಷಣ ಒಳ್ಳೆ ಲಕ್ಷಣಗಳಿಂದ ಕೂಡಿದಂತಹ ಕಾವ್ಯದೊಳ್, ಕಾವ್ಯದ ಒಳಗೆ ಯತಿ ಪ್ರಾಸಗಳಿಗೆ, ಯತಿಗಳಾಗಲಿ ಯತಿ ಪ್ರಾಸ ಅಂದ್ರೆ ಏನು ಬಹಳ ಕಡೆ ಯತಿ ಪ್ರಾಸ ಅಂತ ಕೇಳಿ ಛಂದಸ್ಸು, ನೀವು ಕೇಳಿದ ಛಂದಸ್ಸು ಯತಿ ಪ್ರಾಸ ಅಂತ. ಛಂದಸ್ಸು ಅಂತ ಹೇಳಿದ್ರೆ ಮೀಟರ್, ಇದು ಈ ಅಕ್ಷರಗಳಲ್ಲಿ ಇರಬೇಕು. ಈಗ ಇದು ಭಾಮಿನಿ ಷಟ್ಪದಿಯಲ್ಲಿದೆ ಅಂತ ಹೇಳಿದ್ರೆ ಅದರಲ್ಲಿ ಯಾವ ಗಣಗಳು ಬರಬಹುದು ಅಂತ ಹೇಳಿ ಎರಡು ಮೂರು ಮಾತ್ರೆಗಳು, ನಾಲ್ಕು ಮಾತ್ರೆ, 3-4-3-4 ಈಗ ಬರುವಂತಹ ಮಾತ್ರೆಗಳು ಬರಬೇಕು. ನಾಲ್ಕು ಮಾತ್ರೆಗಳ ಗಣಗಳಲ್ಲಿ ಯಾವ್ದು ಬರಬಹುದು? ನಾಲ್ಕು ಲಘುಗಳಿರ್ಬಹುದು, ಇಲ್ಲ ಒಂದು ಗುರು ಎರಡು ಲಘು ಇರಬಹುದು, ಇಲ್ಲ ಗುರು ಲಘು ಗುರು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಅಂತ ಹೇಳಿ ಅವೆಲ್ಲವನ್ನು ನೋಡಿ ಆದ್ರೆ ಲಘು ಗುರು ಲಘು ಜಗಣ ಇರಬಾರದು, ಹೀಗೆ ಕೆಲವು ನಿಯಮಗಳನ್ನು ಆ ನಿಯಮಗಳೆಲ್ಲ ಪಾಲನಾ ಆಗ್ತಾ ಇದೆ. ಛಂದಸ್ಸು ಛಂದೋಬದ್ಧವಾಗಿದೆ. ಅಷ್ಟೇ ಅಲ್ಲ ಯತಿ ಪ್ರಾಸಗಳು, ಯತಿ ಪ್ರಾಸ ಅಂತ ಹೇಳಿದ್ರೆ, ಪ್ರಾಸ ಅಂತ ಹೇಳಿದರೆ ಪಾದದ ಎರಡನೇ ಅಕ್ಷರಕ್ಕೆ ಪ್ರಾಸ ಅಂತ ಕರೀತಾರೆ. ನೀವು ಇಲ್ಲಲ್ಲಿ ನೋಡಿದರೆ ಎಲ್ಲ ಭಾಮಿನಿ ಷಟ್ಪದಿಯಲ್ಲಿ ಆ ಪ್ರಾಸಗಳಿದೆ. ಎರಡನೇ ಅಕ್ಷರ ಪ್ರತಿಯೊಂದು ಆರು ಪಾದಗಳಲ್ಲಿ ಕೂಡ ಎರಡನೇ ಅಕ್ಷರ ನೋಡಿದರೆ ಅದು ಸಿಮಿಲರ್ ಲೆಟರ್, ದೇ ಹ್ಯಾವ್ ಮ್ಯಾಚಿಂಗ್ ಆಗಿದೆ. ಪ್ರಾಸಗೆ ಕಾನ್ಸನೆಂಟ್ ಇಸ್ ಇಂಪಾರ್ಟೆಂಟ್. ಯಾವ ಕಾನ್ಸನೆಂಟ್ ಇದೋ ಆ ಕಾನ್ಸನೆಂಟ್ ಮ್ಯಾಚ್ ಆಗಬೇಕು. ವವಲ್ ಮ್ಯಾಚ್ ಆಗದೇ ಇದ್ರೂ ಪರವಾಗಿಲ್ಲ, ಯಾವ ವವಲ್ ಆದ್ರೂ ಇರಬೇಕು. ಉದಾಹರಣೆಗೆ ನೀವು ಇದು ನೋಡಿದ್ರೆ ಭಾಮಿನಿಯ ಷಟ್ಪದಿಯ ರೂಪದಲ್ಲಿ ಈ ಮಹಾ, ಸೊ ಮೀ ಇದೆ, ಆಮೇಲೆ ಮಾ ಇದೆ, ಮತ್ತು ಮಾ ಇದೆ, ಹಾಗೆ ರಾರಿ ರು ಏನ್ ಬೇಕಾದಿರಬಹುದು. ಹೀಗೆ ಕಾನ್ಸನೆಂಟ್ ಸೇಮ್ ಇದ್ರೆ ಅದಕ್ಕೆ ಪ್ರಾಸ ಅಂತ ಕರೀತಾರೆ. ಎರಡನೇ ಅಕ್ಷರ ಯತಿ ಅಂತ ಹೇಳಿದರೆ ಮೊದಲನೇ ಅಕ್ಷರ, ಅದು ಯತಿ ಸ್ಥಾನ ಇರುತ್ತೆ. ಅಂದ್ರೆ ಪಾದದ ಮೊದಲನೇ ಯಾವುದೇ ಒಂದು ಪಾದ, ಅದರ ಮೊದಲನೇ ಅಕ್ಷರ ಮತ್ತು ಅದೇ ಪಾದದಲ್ಲಿ ಯತಿ ಸ್ಥಾನ ಅಂತೇಳಿ ಅದು ಯಾವುದೇ ಇರ್ಬೋದು. ಒಂದೊಂದು ಛಂದಸ್ಸಿಗೆ ಒಂದೊಂದು ತರ ಇರುತ್ತೆ. ಉದಾಹರಣೆಗೆ ಶಾರ್ದೂಲ ಛಂದಸ್ಸ ತಗೊಂಡ್ರೆ ಅದರಲ್ಲಿ ಒಂದು ಮೊದಲನೇ ಅಕ್ಷರ, ಅದಾದ ಮೇಲೆ 14ನೇ ಅಕ್ಷರ, ಇಲ್ಲ 13ನೇ ಅಕ್ಷರ. ಸೊ ಈ ವಿಧವಾಗಿ ಆ ಒಂದು ಅಕ್ಷರ ಯಾವ್ದಿದೋ ಅದು ಮ್ಯಾಚ್ ಆಗ್ಬೇಕು. ಈಗ 11ನೇ ಅಕ್ಷರ, ಸೊ 11ನೇ ಅಕ್ಷರ ಶಾರ್ದೂಲಕ್ಕೆ ಮ್ಯಾಚ್ ಆಗತ್ತೆ. 12ನೇ ಅಕ್ಷರ ಇನ್ನೊಂದಕ್ಕೆ. ಸೊ ಹೀಗೆ ಒಂದೊಂದಕ್ಕೂ ಒಂದೊಂದು ಡಿಪೆಂಡ್ಸ್ ಆನ್ ದ ಛಂದಸ್ಸು. ಸೊ ಯತಿ ಸ್ಥಾನದಲ್ಲಿರುವ ಅಕ್ಷರ ಮೊದಲನೇ ಅಕ್ಷರಕ್ಕೆ ಮ್ಯಾಚ್ ಆಗಬೇಕು. ಅಲ್ಲಿ ವವಲ್ ಇಸ್ ಇಂಪಾರ್ಟೆಂಟ್, ಕಾನ್ಸನೆಂಟ್ ಇಂಪಾರ್ಟೆಂಟ್ ಅಲ್ಲ, ವವಲ್ ಇಸ್ ಇಂಪಾರ್ಟೆಂಟ್. ಹೀಗೆ ಒಂದೊಂದರಲ್ಲಿ ಕೂಡ ಒಂದೊಂದು ವಿಧವಾಗಿರುತ್ತೆ. ಸೊ ಹೀಗೆ ಯತಿ ಪ್ರಾಸಗಳು ಅದು ಪ್ರಯತ್ನವಿಲ್ಲದಂದ್ರೆ ಲೆಟ್ ಅಸ್ ಮೇಕ್ ಶೂರ್ ಈ ಅಕ್ಷರ ಬರಬೇಕು, ಈ ಅಕ್ಷರ ಬೇಕಂತೇಳಿ ಪ್ರಯತ್ನ ಮಾಡಿ ಮಾಡಿದರೆ ಅಕ್ಷರಗಳ ಹಿಂದೆ ಓಡಿದಂತಾಗತ್ತೆ, ಭಾವ ಎಲ್ಲ ಹೊರಟೋಗುತ್ತೆ. ಹಾಗೆ ಇಲ್ಲದೆ ಭಾವವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದರೆ ಅದಕ್ಕದೇ ಅಕ್ಷರಗಳು ಬಿದ್ದೋಗ್ತಾ ಇರುತ್ತೆ. ಅಂದ್ರೆ ಆ ತತ್ವಾಭಿಮಾನಿ ದೇವತೆಗಳು, ಛಂದೋಭಿಮಾನಿ ದೇವತೆಗಳು, ವರ್ಣಾಭಿಮಾನಿ ದೇವತೆಗಳು ಅವರೆಲ್ಲರೂ ಅನುಗ್ರಹ ಮಾಡಿದರೆ ಯತಿ ಪ್ರಾಸೆಗಳಿಗೆ ಪ್ರಯತ್ನವಿಲ್ಲದೆ, ಅಂದ್ರೆ ಪ್ರಯತ್ನ ಮಾಡದೇನೆ ಈ ಸುಲಕ್ಷಣ ಕಾವ್ಯದ ಒಳಗೆ ಅದು ಬಂದು ಬೆಳೀತಾ ಇದೆ. ಅದಕ್ಕೆ ಲೇಸು ಲೇಸನೆ ಲೇಸು 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 ಚೆನ್ನಾಗಿದೆ, ಓ ನೈಸ್ 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 ಅಂತ ಹೇಳು, ಓ ವೆರಿ ಗುಡ್ ವೆರಿ ಗುಡ್, ಸೊ ಲೇಸು ಲೇಸನೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೇಳುವಂತೆ ಶ್ರಾವ್ಯವಾದುದೇ ಶ್ರಾವ್ಯವಾದ ಬೇರೆ ಬೇರೆ ಪಾಠಗಳಿದೆ, ಶ್ರಾವ್ಯವಾದುದೇ ಇದು ಶ್ರಾವ್ಯವಾದದ್ದೇ ಗುರುತು ಕವಿಗಳಿಗೆ ಶ್ರಾವ್ಯ ಅಂದ್ರೆ ಕೇಳಲಕ್ಕೆ ಯೋಗ್ಯವಾಗಿರುವಂತಹದ್ದು ಕವಿಗಳಿಗೆ, ಪಾಸಿಟಿವ್ ಮೀನಿಂಗ್ ಒಳ್ಳೆ ಜ್ಞಾನಿಗಳಾದಂತಹ ಕವಿಗಳಿಗೆ ಇದು ಶ್ರಾವ್ಯವಾಗಿ ಕೇಳಲಿಕ್ಕೆ ಬಹಳ ಯೋಗ್ಯವಾಗಿದೆ, ಶ್ರವಣ ಯೋಗ್ಯವಾಗಿದೆ. ಹಾಗೆ ಇರುವುದೇ ಕುರುಹು, ಕುರುಹು ಅಂದ್ರೆ ಗುರುತು, ದಟ್ ಇಸ್ ದ ಸೈನ್, ದಟ್ ಇಸ್ ದ ಪ್ರೂಫ್, ದಟ್ ಇಸ್ ದ ಸಿಗ್ನೇಚರ್, ದಟ್ ಇಸ್ ದ ಅಲ್ಟಿಮೇಟ್ ಡಿಸಿಷನ್ ಮೇಕರ್ಗೆ ಬೇಕಾದ್ದು. ಸೊ ಇದು ಒಳ್ಳೆ ಕಾವ್ಯ ರೀ, ಇದು ಭಗವಂತ ಒಳಗೆ ಇದ್ದು ನುಡಿ ನುಡಿ ನುಡಿಸುವುದು, ತತ್ವಾಭಿಮಾನ ದೇವತೆಗಳು ನಿಂತು ನುಡಿ ನುಡಿಸುವುದು ಅದು ಎಲ್ಲರಿಗೆ ಸ್ವೀಕಾರ ಯೋಗ್ಯವಾಗಬೇಕಂತ ಮಾಡಿದ್ದಾರೆ, ಅದೇ ಇದಕ್ಕೆ ಪ್ರೂಫ್ ಅಂತ ಹೇಳಿ ಆ ಕವಿಗಳ ಜ್ಞಾನಿಗಳಿಗೆ ಶ್ರಾವ್ಯ ಮಾದೇ ಶ್ರಾವ್ಯವಾಗಿರುವುದೇ ಗುರುಹು ಗುರ್ತು, ದಟ್ ಇಸ್ ದ ಪ್ರೂಫ್ ದಟ್ ದಿಸ್ ಇಸ್ ಎ ವಂಡರ್ಫುಲ್ ವರ್ಕ್ ಅನ್ನೋದಕ್ಕೆ ಅದೇ ಪ್ರೂಫ್ ಆಗಿದೆ ಅಂತ ಹೇಳಿದಂತ ಆಗತ್ತೆ. ಇಲ್ಲ ಕವಿಗಳಿಗೆ ಕುರುಹು, ಕವಿಗಳಿಗೆ ಇದು ಕುರುಹು ಗುರ್ತು, ಕವಿಗಳಿಗೆ ಶ್ರಾವ್ಯಮಾದುದೆ ಅಂದ್ರೆ ಆ ಜ್ಞಾನಿಗಳಾಗುವಂತಹ ಕವಿಗಳಿಗೆ ಶ್ರಾವ್ಯಮಾದುದೆ, ಇದು ಶ್ರಾವ್ಯವಾಗುತ್ತಾ ಆಗುವುದಿಲ್ಲ. ಸೊ ಶ್ರಾವ್ಯಮಾದುದೆ ಅನ್ನೋ ಪ್ರಶ್ನಾರ್ಥಕವಾಗಿ ಮಾಡಿದರೆ ಶ್ರಾವ್ಯಮಾದುದೇ ಅದೇ ಗುರ್ತು, ಕವಿಗಳಿಗೆ ಶ್ರಾವ್ಯವಾದದ್ದೇ ಇದಕ್ಕೆ ಗುರ್ತು ಅಂತ ಹೇಳಿದ್ರೆ ಪಾಸಿಟಿವ್ ಮೀನಿಂಗ್ ಅಂದ್ರೆ ಒಳ್ಳೆ ಜ್ಞಾನಿಗಳಾದ ಕವಿಗಳಿಗೆ. ಇಲ್ಲ ದಾಂಭಿಕವಾದ ಕವಿಗಳಿಗೆ ಇದನ್ನು ಒಪ್ಪದೇ ಇರುವಂತಹ ಕವಿಗಳಿಗೆ ಶ್ರಾವ್ಯಮಾದುದೆ, ಇದು ಶ್ರಾವ್ಯವಾಗುತ್ತಾ ಆಗುವುದಿಲ್ಲ ಅಂದ್ರೆ ಅಂತಹ ದುಷ್ಟ ಸ್ವಭಾವದಿಂದ ದುಷ್ಟ ಚಿಂತನೆಯಿಂದ ಬರುವಂತಹ ಕವಿಗಳಿಗೆ ಇದು ಶ್ರಾವ್ಯವಾಗುವುದಿಲ್ಲ. ಅದೇ ಇದಕ್ಕೆ ಪ್ರೂಫ್ ಅಂದ್ರೆ ಯಾರು ಯೋಗ್ಯರಿದ್ದಾರೋ ಅವ್ರಿಗೆ ಮಾತಾಗುತ್ತೆ, ಯೋಗ್ಯವಾಗದೇ ಇರುವವ್ರಿಗೆ ಅರ್ಥವಾಗುವುದಿಲ್ಲ. ಆದ್ದರಿಂದ ಅದೇ ಇದಕ್ಕೆ ಗುರುತು ಅಂತೇಳಿ ಹಾಗೆ ಹೇಳುವಂತಹದ್ದು. ಆವಾಗ ನೆಗೆಟಿವ್ ಆ ಕವಿಗಳಿಗೆ ಶ್ರಾವ್ಯವಾದತ್ತಾ ಆಗುವುದಿಲ್ಲ ಅಂತ ಹೇಳುವ ಅರ್ಥ ಮಾಡಿ. ಇಲ್ಲ ಅದಕ್ಕೆ ಎರಡು ಅರ್ಥಗಳನ್ನು ಇಟ್ಟುಕೊಂಡು ತಂತ್ರನ್ಯಾಯ ಕವಿಗಳಿಗೆ ಅಂದ್ರೆ ಒಳ್ಳೆ ಕವಿಗಳು ಕೆಟ್ಟ ಕವಿಗಳಿದ್ದಾರೆ ಅಂದ್ರೆ ದಾಂಭಿಕವಾದ ಇದನ್ನು ಒಪ್ಪಿದ ಕವಿಗಳು ಒಪ್ಪದೇ ಇರುವ ಕವಿಗಳಂತ ಭಾವಿಸುವವರು ಇಬ್ಬರು ಇದ್ದರೆ ಒಬ್ಬರಿಗೆ ಒಳ್ಳೆ ಜ್ಞಾನಿಗಳಾದಾಗ ಶ್ರಾವ್ಯವಾದುದೇ ಇದೆ, ಶ್ರಾವ್ಯವಾಗೇ ಇದೆ. ಕೆಟ್ಟ ಕವಿಗಳಿಗೆ ದುಷ್ಟ ಕವಿಗಳಿಗೆ ದುಷ್ಟದಿಂದ ನೋಡುವ ಕವಿಗೆ ಶ್ರಾವ್ಯಮಾದುದೇ, ಆ ಶ್ರಾವ್ಯಮಾದ್ಯ ಅನ್ನೋದು ಮತ್ತೊಂದು ಎರಡು ವಿಧವಾಗಿ ತಗೊಳ್ಳೆ. ಒಳ್ಳೆ ಕವಿಗಳಿಗೆ ಶ್ರಾವ್ಯಮಾದುದೇ ಶ್ರಾವ್ಯವಾಗಿದ್ದೇ ಗುರುತು, ಕೆಟ್ಟ ಕವಿಗಳಿಗೆ ಶ್ರಾವ್ಯವಾದುದೇ ಶ್ರಾವ್ಯ ಆಗೋದಿಲ್ಲ, ಆಗುತ್ತಾ ಆಗೋದಿಲ್ಲ, ಅದೇ ಇದಕ್ಕೆ ಗುರುತು ಪ್ರೂಫ್ ಅಂತ ಹೇಳಿ ಎರಡನ್ನೂ ಇಟ್ಟುಕೊಂಡು ನೋಡಬಹುದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ನೋಡ್ತಾ ಈ ಕಾವ್ಯದಲ್ಲಿ ಎಲ್ಲರಿಗೆ ಸ್ವೀಕಾರ ಯೋಗ್ಯವಾಗುವಂತೆ ತತ್ವಾಭಿಮಾನಿ ದೇವತೆಗಳು ಭಗವಂತ ಅವರ ಒಳಗೆ ಜಗನ್ನಾಥದಾಸರ ಒಳಗೆ ನಿಂತು ನುಡಿಸಿದ್ದಾರೆ ಅನ್ನುವುದನ್ನು ಇಲ್ಲಿ ಶ್ಲಾಘ ಅಂದ್ರೆ ಕೀರ್ತಿಸುತ್ತಾ ಜಗನ್ನಾಥದಾಸ ಶ್ರೀರಾಧ ಕತಿಕದಾಸರು ಇಲ್ಲಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ಸೊ ರಾಘವರ್ಯರ ಮುಖದಿ ನಿಂದು ರಮೇಶನನ್ನು ಕೀರ್ತಿಸುವ ಮನದ ವಿಲಾಸೆಯಲ್ಲಿ ವರ್ಣಾಭಿಮಾನಿಗಳೊಳಿದು ಪೇಳಿಸಿದ ಈ ಸುಲಕ್ಷಣ ಕಾವ್ಯದೊಳ್ಳಿಯತಿ ಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸು ಲೇಸನೆ ಶ್ರಾವ್ಯ ಮಾಡುದೆ ಕುರುಹು ಕವಿಗಳಿಗೆ ಅಂತ ಹೇಳಿ ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಪ್ರಾಕೃತೋಕ್ತಿಗಳೆಂದು ಬರಿದೆ ಮಹಾಕೃತಜ್ಞರು ಜರಿವರಲ್ಲದೆ ಶ್ರೀಕೃತವ ಮಾಡಲೆ ಬಿಡುವರೆ ಸುಜನರಾದವರು ಶ್ರೀ ಕುತಿಪತಿ ಯಮಲ ಗುಣಗಳು ಈ ಕೃತಿಯೊಳಿಂತಾದ ಬಳಿಕ ಪ್ರಾಕೃತವೇ ಸಂಸ್ಕೃತದ ಸಡಗರವೇನು ಸುಗುಣರಿಗೆ. ಸೊ ಪ್ರಾಕೃತವೇ ಸಂಸ್ಕೃತದ ಸಡಗರವೇನು ಸುಗುಣರಿಗೆ, ಸಡಗರ ಅಂತ ಹೇಳಿದ್ರೆ ಅಬ್ಸೆಷನ್, ಸಂಸ್ಕೃತನೇ ಬೇಕನ್ನುವ ಅಬ್ಸೆಷನ್ ಯಾಕೆ ಅಂತ ಹೇಳಿ, ಯಾಕೆ ಅಂದ್ರೆ ಪ್ರಾಕೃತ ಉಕ್ತಿಗಳೆಂದು ಬರಿದೆ ಮಹಾಕೃತ ಕೃತಜ್ಞರು ಜರಿವರಲ್ಲದೆ ಅಂತ ಹೇಳಿದೆ. ಇದು ಪ್ರಾಕೃತ ಉಕ್ತಿಗಳು ಅಂದ್ರೆ ಪ್ರಾಕೃತ ಅಪ್ರಾಕೃತ, ಏನು ಪ್ರಾಕೃತ ಅಪ್ರಾಕೃತ ಅಂದ್ರೆ ನಾವು ದೇಹ ಆತ್ಮ ಆ ಅರ್ಥದಲ್ಲಿ ಪ್ರಾಕೃತ ಅಪ್ರಾಕೃತ ಅಂತ ಹೇಳ್ತಾ ಇಲ್ಲ. ಪ್ರಾಕೃತ ಅಂತ ಹೇಳಿದರೆ ಇದು ಪುರಾಕೃತ ಸಂಸ್ಕೃತ ಪ್ರಾಕೃತ ಅಂತೇಳಿ. ಸೊ ಸಂಸ್ಕೃತ ಪ್ರಾಕೃತ ಒಂದು ರೀತಿಯಲ್ಲಿ, ಇನ್ನೊಂದು ಪ್ರಾಕೃತ ಅಂತ ಹೇಳಿದ್ರೆ ಸಂಸ್ಕೃತ ಅದು ಸಂಸ್ಕೃತನಲ್ಲಿ ಸಂಸ್ಕಾರವಾಗಿದ್ದು ಅದಾಗದೇ ಇರುವ ಭಾಷೆಗಳು ಇವು ಯಾವೆಲ್ಲ ಪ್ರಾಕೃತ ಭಾಷೆ ಅಂದ್ರೆ ಪ್ರಕೃತಿಯಿಂದ ಪ್ರಕೃತಿಯ ಪ್ರಭಾವದಿಂದ ಬಂದ ಆ ಅರ್ಥದಲ್ಲಿ ಪ್ರಾಕೃತ ಅಂದ್ರೆ ಪ್ರಾಕೃತ ಭಾಷೆದಿಂದ ಬಂದಿರುವುದು ಪ್ರಾಕೃತ ಅಂತೇಳಿ. ಸೊ ಇಲ್ಲಿ ಆ ಎರಡನೇ ಅರ್ಥ ಅಂದ್ರೆ ಪ್ರಾಕೃತ ಅನ್ನುವುದಕ್ಕೆ ಎರಡು ಅರ್ಥಗಳನ್ನು ಹೇಳ್ಬೋದು. ಪ್ರಾಕೃತ ಪ್ರಾಧಾನವಾದ ಕೃತ ಮಾಡಲ್ಪಟ್ಟದ್ದು ಅಂತ ಹೇಳಿದ್ರೆ ಅದು ಸಂಸ್ಕೃತ ಪ್ರಾಕೃತ ಅಂತೇಳಿ. ಇಲ್ಲ ಹಾಗಲ್ಲ, ಸಂಸ್ಕೃತ ಸಂಸ್ಕೃತ ಅಂದ್ರೆ ಹೆಸರಿದೆ, ಪ್ರಾಕೃತ ಅಂತ ಹೇಳಿದ್ರೆ ಪ್ರಕೃತಿಯ ಒಂದು ಪ್ರಭಾವದಿಂದ ಆಮೇಲೆ ಬಂದ ಭಾಷೆಗಳು ಇದು ಪ್ರಾಕೃತ. ಸೊ ಕನ್ನಡ ಭಾಷಾ, ತೆಲುಗು ಭಾಷಾ, ತಮಿಳ್ ಭಾಷಾ ಇವೆಲ್ಲವೂ ಪ್ರಾಕೃತ ಭಾಷೆಗಳು, ಆಮೇಲೆ ಬಂದ ಭಾಷೆಗಳು. ಸೊ ಈ ಪ್ರಾಕೃತ ಉಕ್ತಿಗಳು ಎಂದು
ಸೊ ಇದನ್ನು ಪ್ರಾಕೃತ ಉಕ್ತಿಗಳು ಅಂದ್ರೆ ಪ್ರಾಕೃತ ಭಾಷಾ ಅಂದ್ರೆ ಈ ಕಾವ್ಯ ಇದು ಕನ್ನಡದಲ್ಲಿ ಮಾಡಿದ್ರು, ಇದು ಪ್ರಾಕೃತ ಭಾಷಾ ಅಂದ್ರೆ ಕನ್ನಡವನ್ನು ಪ್ರಾಕೃತ ಭಾಷಾದಿಂದ ರಚಿತವಾಗಿದೆ, ಆದ್ದರಿಂದ ಇದು ಪ್ರಾಕೃತ ಉಕ್ತಿಗಳು ಎಂದು ಮಹಾಕೃತಜ್ಞರಾದವರು ಏನು ಮಾಡ್ತಾರೆ ಇದನ್ನು ಬರಿದೆ, ಈ ಗ್ರಂಥವನ್ನು ಬರಿದೆ ಅಂದ್ರೆ ಇದನ್ನು ಬರೆಯದೆ, ಇದನ್ನು ಬರೆಯೋದಿಲ್ಲ, ಓದೋದಿಲ್ಲ, ಇದನ್ನು ಅಧ್ಯಯನ ಮಾಡಿ ಏನು ಬರಿದೆ ಬರಿದೆ ಮಹಾಕೃತಜ್ಞರು ಜರಿವರು, ಜರಿವರು ಅಂದ್ರೆ ಅದನ್ನು ಏನು ಅಂತ ತುಚ್ಛನ ಭಾವದಿಂದ ನೋಡುವುದು. ಸೊ ಮಹಾಕೃತಜ್ಞರಾದವರು ಇವರು ಯಾಕೆ ಕೃತಜ್ಞರು, ಇಷ್ಟು ಒಂದು ಒಳ್ಳೆ ಕಾವ್ಯವನ್ನು ರಚನೆ ಮಾಡಿದ ಮೇಲೆ ಅದನ್ನು ಆ ಒಳ್ಳೆತನವನ್ನು ಒಪ್ಪದೆ ಮಾಡಿದ್ದನ್ನು ಮರೆತವರು, ಆದ್ದರಿಂದ ಕೃತಜ್ಞರು. ಕೃತಜ್ಞರು ಅಂದ್ರೆ ಈ ಶಬ್ದ ನೋಡ್ರಿ, ಕೃತಜ್ಞರು ಅಂತ ಒಂದಿದೆ, ಕೃತಜ್ಞರು ಅಂತಿದೆ, ಕೃತಜ್ಞರು, ಅದಕ್ಕೆ ಆ ಪ್ರೊನೌನ್ಸಿಯೇಷನ್ ಬಹಳ ಇಂಪಾರ್ಟೆಂಟ್. ಕೃತಜ್ಞರು ಅಂತ ಹೇಳೋದಕ್ಕೆ ಕೃತಜ್ಞರು ಅಂತ ಹೇಳಬಾರ್ದು, ಕೃತಜ್ಞರು ಅಂತ ಹೇಳೋದಕ್ಕೆ ಕೃತಜ್ಞರು ಅಂತ ಹೇಳಬಾರ್ದು. ಕೃತ ಮಾಡಿದ್ದನ್ನು ಜ್ಞ ಜಾನಾತಿ, ಜ್ಞ ಅನ್ನುವ ಧಾತು, ಜಾನಾತಿ ಮಾಡಿದ್ದನ್ನು ಮರೆಯದೆ ಇರುವುದು ಅಂದ್ರೆ ಅದನ್ನು ತಿಳ್ಕೊಂಡಿರುವುದು, ಮಾಡಿದ್ದಾರೆ ಮಾಡಿದ ತಿಳ್ಕೊಂಡಿರುವುದು ಅವರು ಕೃತಜ್ಞರು. ಕೃತಜ್ಞರಾಗಿ ನಾವು ಇರಬೇಕು, ಯಾವ ಯಾರಾದ್ರೂ ಏನು ಮಾಡಿದ್ರು ಉಪಕಾರ ಅದನ್ನು ಮರೆಯಬಾರದು, ಅದಕ್ಕೆ ಕೃತಜ್ಞರು ಅಂತ ಕರೀತಾರೆ. ಕೃತ ಜಾನಾತಿ ಅದನ್ನು ಸ್ಮರಿಸುವವರು, ತಿಳ್ಕೊಂಡವರು. ಇಲ್ಲ ಕೃತಜ್ಞರು ಅಂದ್ರೆ ಜ್ಞ ಅಂತ ಹೇಳಿದಾಗ ಕೃತ ಹಂತಿ ಕೊಲ್ಲುವ ಅಂದ್ರೆ ಮಾಡಿದ್ದನ್ನು ಕೊಂದು ಬಿಡ್ತಾರೆ, ಕೊಂದು ಬಿಡ್ತಾರೆ ಮರೆತು ಬಿಡ್ತಾರೆ ಅಂತ ಅರ್ಥ. ಮಾಡಿದ್ದನ್ನು ಆ ಭಾವನೆಯನ್ನು ಕೊಂದು ಬಿಡ್ತಾರೆ, ದ ಥಾಟ್ ಇಸ್ ಕಿಲ್ಡ್ ಅಂದ್ರೆ ಮಾಡಿದ್ದನ್ನು ಮರೆತವರು ಅಂತ ಅರ್ಥ, ಅದಕ್ಕೆ ಕೃತಜ್ಞರು ಅಂತೇಳಿ, ಅದು ಆಪೋಸಿಟ್ ಆಫ್ ಕೃತಜ್ಞರು. ಸೊ ಇಲ್ಲಿ ಕೃತಜ್ಞರಾದವರು ಅಂದ್ರೆ ಮಾಡಿದ್ದನ್ನು ಮರೆಯುವಂತಹ ಅವರು ಯಾರಿದ್ದಾರೋ ಅವರು ಮಹಾಕೃತಜ್ಞರಾದ, ಸಾಮಾನ್ಯ ಕೃತಜ್ಞರಲ್ಲ, ಮಹಾಕೃತಜ್ಞರು, ಬಹಳ ಮಾಡಿದ್ದನ್ನೇ ಚೆನ್ನಾಗಿ ಮರೆತು ಬಿಡುವಂತಹ ಅವರು, ಅವರು ಮಾತ್ರ ಇದನ್ನು ಪ್ರಾಕೃತ ಉಕ್ತಿಗಳಂದು ಬರಿದೆ. ಪ್ರಾಕೃತ ಉಕ್ತಿಗಳಾಗಿದೆ, ಇದು ನಮಗೆ ಬೇಡ ಅಂತೇಳಿ ಪ್ರಾಕೃತ ಉಕ್ತಿಗಳಂತೇಳಿ ಭಾವನೆ ಮಾಡಿ ಇದನ್ನು ಬರೆಯದೆ, ಇದನ್ನೇನು ರೈಟಿಂಗ್ ಬರೆಯೋದು ಅದು ಮಾಡದೆ ಬರಿದೆ, ಬರೆಯದೆ ಓದದೆ ಏನು ಮಾಡದೆ ಅದನ್ನು ನಿಂದನೆ ಮಾಡುವುದು. ಸೊ ಮಹಾಕೃತಜ್ಞರು ಜರಿವರು, ಜರಿವರು ಅಂದ್ರೆ ತಿರಸ್ಕಾರ ಭಾವ ಮಾಡುವುದು, ನಿಂದನೆ ಮಾಡುವುದು, ಇಲ್ಲ ಈ ಸ್ವೀಕಾರ ಮಾಡದೇ ಇರುವುದು, ಹೀಗೆ ಬಿಟ್ಟು ಬಿಡುವುದು, ಇದೆಲ್ಲ ಜರಿವರು ಅಲ್ಲದೆ ಇದನ್ನು ತುಚ್ಛ ಭಾವದಿಂದ ನೋಡುತ್ತಾರಲ್ಲವೇ ಅಂತೇಳಿ. ಯಾರು ಮಹಾಕೃತಜ್ಞರು ಮಾತ್ರ ಜರಿವರು ಅಲ್ಲದೆ ಸ್ವೀಕೃತವ ಮಾಡದಲೇ ಬಿಡುವರೆ ಸುಜನರಾದವರು, ಹಾಗಲ್ಲ ಸುಜನರಾದವರು ಏನು ಮಾಡ್ತಾರೆ ಹಾಗೆ ಮಾಡೋದಿಲ್ಲ ಅವರು, ಸ್ವೀಕೃತವ ಮಾಡದಲೇ ಬಿಡುವರೆ, ಸ್ವೀಕಾರ ಮಾಡದೆ ಬಿಡ್ತಾರ ಬಿಡೋದಿಲ್ಲ ಅಂದ್ರೆ ಸ್ವೀಕಾರ ಮಾಡೇ ಮಾಡ್ತಾರೆ. ಮಹಾಕೃತಜ್ಞರು ಬಿಟ್ಟೇ ಬಿಡ್ತಾರೆ, ಸುಜನರಾದವರು ಸ್ವೀಕಾರ ಮಾಡೇ ಮಾಡ್ತಾರೆ. ಸ್ವೀಕೃತವ ಮಾಡದಲೇ ಬಿಡುವರೆ, ಸ್ವೀಕಾರ ಮಾಡದೆ ಬಿಡ್ತಾರ ಮಹಾ ಸುಜನರಾದವರು ಬಿಡೋದಿಲ್ಲ ಅಂತೇಳಿ, ಬಿಡುವರೆ ಬಿಡ್ತಾರಾ ಬಿಡೋದಿಲ್ಲ, ಸ್ವೀಕಾರ ಮಾಡದೆ ಬಿಡ್ತಾರ ಸ್ವೀಕಾರ ಮಾಡದೆ ಬಿಡೋದಿಲ್ಲ ಅಂದ್ರೆ ಸ್ವೀಕಾರ ಮಾಡೇ ಮಾಡ್ತಾರೆ. ಯಾರು ಸುಜನರಾದವರು, ಸುಜನರಾದವರು ಸ್ವೀಕೃತವ ಮಾಡದಲೇ ಬಿಡೋದಿಲ್ಲ. ಮಹಾಕೃತಜ್ಞರು ಅದನ್ನು ಜರಿತಾರೆ ಹೊರತು ಅವರು ಸ್ವೀಕಾರ ಮಾಡೋದಿಲ್ಲ. ಹೀಗೆ ಎರಡು ವಿಧವಾದ ಜೀವರಾಶಿಗಳು ಹೀಗಿದ್ದಾರೆ ಅಂತೇಳಿ ಹೇಳ್ತಾ, ಅದು ಶ್ರೀ ಕೃತಿಪತಿ ಯಮಲ ಗುಣಗಳು ಈ ಕೃತಿಯಲ್ಲಿ ಉಂಟಾದ ಬಳಿಕ. ಶ್ರೀ ಕೃತಿಪತಿ, ಶ್ರೀ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಕೃತಿಯ ರೂಪದಲ್ಲಿರುವ ಲಕ್ಷ್ಮೀದೇವಿ, ಕೃತಿ ಲಕ್ಷ್ಮೀದೇವಿ ಒಂದೇ, ಶ್ರೀ ಕೃತಿ ಯಾಕೆ ಎರಡು ಹೇಳಿದ್ದಾರೆ ಅಂದ್ರೆ ಶ್ರೀ ಎನ್ನುವ ಕೃತಿ, ಕೃತಿ ಎನ್ನುವ ಶ್ರೀ, ಎರಡು ಲಕ್ಷ್ಮಿಯ ಹೆಸರುಗಳೇ. ಸೊ ಶ್ರೀ ಕೃತಿಪತಿ, ಇಲ್ಲ ಶ್ರೀ ಅಂದ್ರೆ ಗೌರವಾರ್ಥಕವಾಗಿ ರೆಸ್ಪೆಕ್ಟ್ ಕೊಡುವಂತ ಹೇಳುವಂತಹದ್ದು. ಹೀಗೆ ಶ್ರೀ ಕೃತಿಗೆ ಪತಿಯಾದ, ಕೃತಿಪತಿಯಾದ ಪರಮಾತ್ಮನ ರೂಪ, ಕೃತಿಪತಿಯಾದ ಪರಮಾತ್ಮನ ರೂಪ ಅಂದ್ರೆ ಪ್ರದ್ಯುಮ್ನ ರೂಪ, ಕೃತಿಪತಿ ಪ್ರದ್ಯುಮ್ನ. ಸೊ ಕೃತಿಪತಿ ಪ್ರದ್ಯುಮ್ನ ಭಗವಂತನ ಎಲ್ಲ ರೂಪಗಳು, ಈ ಪ್ರದ್ಯುಮ್ನ ರೂಪವನ್ನು ವಿಶೇಷವಾಗಿ. ಯಾಕೆ ಕೃತಿಪತಿ, ಈ ಕೃತಿ, ಈ ಅಂದ್ರೆ ಕೃತಿ ಅನ್ನೋ ಶಬ್ದಕ್ಕೆ ಎರಡು, ಕೃತಿ ಅಂದ್ರೆ ಆಕೃತಿ ಸ್ವರೂಪ ಅಂತಿದೆ, ಕೃತಿ ಅಂದ್ರೆ ವರ್ಕ್ ಅಂತ ಇದೆ, ಕೃತಿ ಅಂದ್ರೆ ಲಕ್ಷ್ಮೀದೇವಿ ಕೃತಿ. ಸೊ ಈ ಕೃತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆದ್ದರಿಂದ ಅದೇ ಶಬ್ದ ಕೃತಿ, ಅದೇ ಕೃತಿಪತಿಯಾದ ಲಕ್ಷ್ಮೀದೇವಿಯ, ಕೃತಿ ರೂಪಲಾದ ಲಕ್ಷ್ಮೀದೇವಿಯ ಪತಿಯಾದ ಆ ಪ್ರದ್ಯುಮ್ನ ದೇವರ ಅಮಲ ಗುಣಗಳ, ಆ ಭಗವಂತದೇನ ಅಮಲ, ಮಲ ಅಂದ್ರೆ ಇಂಪ್ಯೂರ್, ಅಮಲ ಅಂದ್ರೆ ಇಂಪ್ಯೂರಿಟಿ ಇಲ್ಲ, ಪ್ಯೂರ್, ಒಳ್ಳೆ ಶುದ್ಧವಾದ ಉತ್ಕೃಷ್ಟವಾದ ಸರ್ವೋತ್ತಮವಾದ ಗುಣಗಳನ್ನು, ಉತ್ತಮ ಅಮಲ ಗುಣಗಳು ಈ ಕೃತಿಯಲ್ಲಿ ಉಂಟಾದ ಬಳಿಕ, ಈ ಕೃತಿಯ ಒಳಗೆ ಇದ್ದ ಮೇಲೆ ಬಳಿಕ, ಇದ್ದ ಮೇಲೆ ಮೇಲೆ ಬಳಿಕ ಮೇಲೆ, ಈ ಕೃತಿಯಲ್ಲಿ ಉಂಟಾದ ಮೇಲೆ ಬಳಿಕ ಪ್ರಾಕೃತವೇ
ಸಂಸ್ಕೃತದ ಸಡಗರ ವೇನು ಸುಗುಣರಿಗೆ ಪ್ರಾಕೃತವ ಇದು ಪ್ರಾಕೃತವ ಸಂಸ್ಕೃತವ ಅಂತೇಳಿ ಯಾಕೆ ವೈ ಯುನ್ ಮೇಕೆ ಚರ್ಚೆ ಇದು ಯಾವ ಭಾಷೆಯಲ್ಲಿದೆ ಅಂತ ಯಾಕೆ ಚರ್ಚೆ ಒಳಗಿರುವ ವಿಷಯ ಇಂಪಾರ್ಟೆಂಟ್ ಕಂಟೈನರ್ ಇಂಪಾರ್ಟೆಂಟ್ ಅಲ್ಲ ಕಂಟೈನರು ಒಳ್ಳೆ ಭಾಷೆ ಇರಬೇಕು ಛಂದೋಬದ್ಧವಾಗಿರಬೇಕು ಅಭಿಮಾನಿ ದೇವತೆಗಳ ಅನುಗ್ರಹ ಇರಬೇಕು ಯತಿಪ್ರಾಸಗಳಿಂದ ಕೂಡಿರಬೇಕು ಸುಂದರವಾಗಿರಬೇಕು ಶ್ರಾವ್ಯವಾಗಿರಬೇಕು ಕೇಳಕ್ಕೆ ಸೊಂಪಾಗಿರಬೇಕು ಎಲ್ಲ ಲಕ್ಷಣಗಳಿದೆ ಅದು ಇಂಪಾರ್ಟೆಂಟ್ ಪ್ಲಸ್ ಅರ್ಥಾನುಸಂಧಾನ ನಮಗೆ ಸಾಧನೆ ಮಾಡಲಿಕ್ಕೆ ಅನುಗುಣವಾಗಿದೆ ಇವೆಲ್ಲವೂ ಇದೆ ಆದ್ದರಿಂದ ದಟ್ ಈಸ್ ವಾಟ್ ಇಸ್ ಇಂಪಾರ್ಟೆಂಟ್ ಸೊ ಈ ಇರುವಾಗ ಪ್ರಾಕೃತವೇ ಸಂಸ್ಕೃತ ಇದು ಪ್ರಾಕೃತವಾಗಿದೆ ಆದರೆ ಏನಾಯಿತು ಸಂಸ್ಕೃತ ಬೇಕು ಆ ಸಂಸ್ಕೃತದ ಸಡಗರ ಅದೇ ದೊಡ್ಡದು ಅನ್ನುವ ಆ ಒಂದು ಭಾವನೆ ಸಂಸ್ಕೃತ ದೊಡ್ಡದು ನಿಶ್ಚಯವಾದ ಸಂಸ್ಕೃತ ಶ್ರೇಷ್ಠವೇ ಅದಿಲ್ಲ ಅಂತ ಹೇಳ್ತಾ ಇಲ್ಲ ಅದೇ ಸಂಸ್ಕೃತವೇ ಬೇಕು ಅದೇ ಬೇಕು ಅದೇ ಬೇಕು ಅಂತ ಯಾಕೆ ಇದರಲ್ಲಿದ್ದರೆ ತಗೊಳ್ಳಿ ಅದು ಸಂಸ್ಕೃತದಲ್ಲಿರೋದು ಸ್ವೀಕಾರ ಮಾಡ್ರಿ ಅದರಲ್ಲಿ ಉತ್ತಮ ಕಾವ್ಯಗಳು ಬೇಕಾದಷ್ಟು ವೇದಗಳಿದೆ ಅವೆಲ್ಲವೂ ಇದೆ ಅವೆಲ್ಲ ಸ್ವೀಕಾರ ಮಾಡ್ರಿ ಅದರ ಜೊತೆ ಜೊತೆಯಲ್ಲಿ ಅದು ಅರ್ಥವಾಗದೇ ಇದ್ದಾಗ ಇದನ್ನು ಕೂಡ ನೀವು ಅಧ್ಯಯನ ಮಾಡ್ರಿ ಇದನ್ನು ಸ್ವೀಕಾರ ಟೇಕ್ ದಿಸ್ ಆಲ್ಸೋ ಇದು ತಗೊಂಡು ಅದು ಬಿಡ್ರಿ ಅಂತ ಹೇಳ್ತಾ ಇಲ್ಲ ಆದ್ದರಿಂದ ಆ ಸಂಸ್ಕೃತವೇ ಬೇಕು ಇದು ಬೇಡೇ ಬೇಡ ಅಂತುವ ಅನ್ನುವ ಒಂದು ಆಪ್ಸೆಷನ್ ಆ ಬ್ಲೈಂಡ್ ಥಾಟ್ ಬೇಡ ಅದಕ್ಕೆ ಆ ಸಡಗರ ಆ ಆಪ್ಸೆಷನ್ ಸಡಗರ ವಿಧವಾದ ಆಪ್ಸೆಷನ್ ಫೀಲಿಂಗ್ ಅದು ಬೇಡ ಸಡಗರವೇನು ಸುಗುಣರಿಗೆ ಸುಗುಣ ನೀವೆಲ್ಲ ಗುಣವಂತರಾದವ್ರಿಗೆ ಅಂತ ಆಪ್ಸೆಷನ್ ಬೇಡ ಅವರು ಇದನ್ನು ಸ್ವೀಕಾರ ಮಾಡಲಿ ಪ್ರಾಕೃತ ಭಾಷಾ ಪ್ರಾಕೃತವಾದ ಕನ್ನಡ ಭಾಷೆಯಲ್ಲಿದ್ದರೂ ಇದನ್ನು ಸ್ವೀಕಾರ ಮಾಡಲಿ ಸಂಸ್ಕೃತದ ಅಪ್ಸೆಷನ್ ಬೇಕಾಗಿಲ್ಲ ಅಂತ ಹೇಳಿ ಈ ಪದ್ಯದಲ್ಲಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಸೊ ಪ್ರಾಕೃತೋಕ್ತಿಗಳೆಂದು ಬರಿದೆ ಮಹಾ ಕೃತಜ್ಞರು ಜರಿವರಲ್ಲದೆ ಸ್ವೀಕೃತವ ಮಾಡದಲೆ ಬಿಡುವರೆ ಸುಜನರಾದವರು ಶ್ರೀ ಕೃತಿಪತಿ ಯಮಲ ಗುಣಗಳು ಈ ಕೃತಿಯೊಳುಂಟಾದ ಬಳಿಕ ಪ್ರಾಕೃತವೇ ಸಂಸ್ಕೃತದ ಸಡಗರವೇನು ಸುಗುಣರಿಗೆ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ ಅದು ಪ್ರಶ್ನೆಗಳಿದ್ರೆ ಕೇಳಬಹುದು ಅದರಿಂದ ಇಲ್ಲಿ ನಾನು ನಿಲ್ಲಿಸ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶಾಯನವಾದ ಅನುಸಿಂಧಿಯರ್ವ ಧ್ಯಾತ್ಮನವ ಅನುಸುಸ್ವಭಾವ ಕರೋನೀತಿ ಸರಳಂ ಪರಸ್ಮೈ ನಾರಾಯಣ ಸಂಪ್ರದ ಶಿಕ್ಷಣಾರ್ಪಣ ಮಸ್ತು ಎಂದು ಕ್ವಶನ್ಸ್ ಇದ್ದೆ ಕೇಳಬಹುದು
ಮುಖದಿ ನಿಂತು ನಿಂದು ಎರಡು ಹೆಂಗ
ಬೇಕಾದ್ರೆ ಹೇಗೆ ಬೇಕಾದ್ರೆ ಹೇಳ್ಬೋದ್ರಿ ನಿಂದು ಅನ್ನೋದು ಹಳೆಗನ್ನಡ ನಿಂತು ಅನ್ನೋದು ನಾವು ಆಕ್ಚುಲ್ ಆಗಿ ಈಗ ಕಲೋ ಕರೆಂಟ್ ನಿಂತು ಅಂತ ಯೂಸ್ ಮಾಡ್ತೀವಿ ಸೊ ಎರಡು ಹೇಳ್ಬೋದು ನಿಂದು ಅನ್ನೋದು ಹಳೆಗನ್ನಡ ನಿಂತು ಅನ್ನೋದು ಹೀಗೆ ಇರುವಂತ ಪ್ರಚಲಿತವಾಗಿರುವಂತಹದ್ದು ಸೊ ಎರಡು ಓಕೆ ಎರಡು ಹೇಳ್ಬೋದು ನಿಂತು ನಿಂದು ಸೊ ನಾವು ಓದುವಾಗ ಶ್ರಾವ್ಯ ಮಾದುದೆ ಅನ್ನೋದು ಅದು ಶ್ರಾವ್ಯ ಶ್ರಾವ್ಯ ಮಾದುದೆ ಅಂತ ಹೇಳಿ ಶ್ರಾವ್ಯವಾಗತ್ತ ಅಂತ ಹೇಳಿ ಶ್ರಾವ್ಯವು ಶ್ರಾವ್ಯಮು ಶ್ರಾವ್ಯ ಮಾದುದೆ ಅಂದ್ರೆ ಶ್ರಾವ್ಯವಾಗಿದ ಅಂತೇಳಿ ಶ್ರಾವ್ಯ ಮಾದುದೆ
ಸಿಂಗಲ್ ವರ್ಡ್
ಅದು ಶ್ರಾವ್ಯ ಮಾದುದೆ ಅನ್ನೋದು ಸಿಂಗಲ್ ವರ್ಡ್ ಹೌದು ಅಂದ್ರೆ ಒಂದು ವಿಧವಾದ ಸಂಧಿ ಶ್ರಾವ್ಯಂ ಶ್ರಾವ್ಯಂ ಆದುದೆ ಅಂದ್ರೆ ಶ್ರಾವ್ಯವು ಆಗಿದೆ ಅಂತ ಹೇಳುವುದಕ್ಕೆ ಶ್ರಾವ್ಯಂ ಆದುದೆ ಶ್ರಾವ್ಯಂ ಆದುದೆ ಆಗಿದ್ದೆ ಶ್ರಾವ್ಯಂ ಆದುದೆ ಅಂತ ಹೇಳಿ
ಓಕೆ ಆಮೇಲೆ ಕೃತಿಪತಿ ಯಾಕೆ ಏನೋ ಹೇಳಿರಿ ನಮ್ಮ ವೈ ಕೃತಿಪತಿ ಇಲ್ಲಿ ಹಂಗೇನ್ ಹೇಳಿದ್ದು ವೈನಾಟ್
ಸೊ ಕೃತಿಪತಿ ಅಂತ ಯಾಕೆ ಹೇಳಿದ್ದ ಅಂದ್ರೆ ಕೃತಿ ಅನ್ನೋದು ಲಕ್ಷ್ಮಿಯ ಇನ್ನೊಂದು ರೂಪ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಪತ್ನಿಯ ರೂಪದಲ್ಲಿ ಇರುವಂತಹ ಅವಳು ಕೃತಿ ಸೊ ಕೃತಿ ಅನ್ನುವ ಶಬ್ದಕ್ಕೆ ಇನ್ನು ಬೇರೆ ಅರ್ಥಗಳಿದೆ ಕೃತಿ ಅಂತ ಹೇಳಿದ್ರೆ ಇದು ಈ ಹರಿಕಥಾನುಸಾರ ಒಂದು ಕೃತಿ ಕೃತಿ ಅಂದ್ರೆ ಮಾಡಲ್ಪಟ್ಟದ್ದು ಅಂತ ಅರ್ಥ ಕೃತಿ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ಮಾಡಲ್ಪಟ್ಟದ್ದು ಸೊ ಯಾವ ಗ್ರಂಥ ತಗೊಂಡು ಅದು ಒಂದು ಕೃತಿ ಆ ಗ್ರಂಥಗಳೆಲ್ಲ ಈ ಹರಿಕಥಾನುಸಾರ ಒಂದು ಕೃತಿ ಆದ್ದರಿಂದ ಅವನು ಈ ಹರಿಕಥಾಮೃತ ಸಾರ ಗ್ರಂಥವೆನ್ನುವ ಕೃತಿಗೂ ಪತಿ ಆಗಿದ್ದಾನವನು ಆದ್ರಿಂದ ಕೃತಿಪತಿ ಅಂತ ಹೇಳಿದ್ರೆ ಪ್ರದ್ಯುಮ್ನ ಕೃತಿ ಎನ್ನುವ ಲಕ್ಷ್ಮಿ ರೂಪಕ್ಕೆ ಪತಿಯಾದವನು ಪ್ರದ್ಯುಮ್ನ ಅಂತ ಅಷ್ಟೇ ಅಲ್ಲದೆ ಅವನು ಈ ಕೃತಿಪತಿ ಅಂದ್ರೆ ಈ ಇದಕ್ಕೆ ಈ ಹರಿಕಥಾಮೃತಸಾರ ಅನ್ನುವ ಕೃತಿಗೆ ಅವನು ಪತಿ ಆಗಿದ್ದಾನೆ ಅಂದ್ರೆ ಈ ಹರಿಕಥಾಮೃತಸಾರ ಅನ್ನೋದು ಒಂದು ಕೃತಿ ಆ ಕೃತಿಗೆ ಅವನು ಪತಿ ಪತಿ ಅಂದ್ರೆ ಏನು ಪ್ರತಿಪಾದ್ಯನಾದವನು ಒಡೆಯ ಅಂತ ಅರ್ಥ ಒಡೆಯ ಅಂದ್ರೆ ಈ ಹರಿಕಥಾಮೃತಸಾರ ಗ್ರಂಥದಿಂದ ಪ್ರತಿಪಾದ್ಯನಾದವನಾದ್ದರಿಂದ ಅವನು ಈ ಹರಿಕಥಾಮೃತಸಾರ ಅನ್ನುವ ಕೃತಿಗೂ ಪತಿ ಅವನು ಕೃತಿಪತಿ ಆದ್ದರಿಂದ ಎರಡು ವಿಧವಾಗಿ ಕೃತಿಪತಿ ಅದನ್ನು ಹೇಳುವುದಕ್ಕಾಗಿ ಕೃತಿಪತಿ ಅಂದ್ರೆ ಪ್ರದ್ಯುಮ್ನ ಅನ್ನುವ ಕೃತಿಗೂ ಕೃತಿಯ ಲಕ್ಷ್ಮಿಯ ರೂಪಕ್ಕೂ ಅವನ ಪತಿ ಪದ್ಯುಮ್ನ ರೂಪಿ. ಅಷ್ಟೇ ಅಲ್ಲದೆ ಹರಿಕಥಾಂಶದಲ್ಲಿ ಅನೇಕ ಯಾಕೆ ಪದ್ಯುಮ್ನ ಮಾತ್ರ ಇಲ್ಲಲ್ಲಿ ಪದ್ಯುಮ್ನ ಮಾತ್ರ ಹೇಳಲಿಲ್ಲ, ಕೃತಿಪತಿ ಕೃತಿಪತಿ ಅಂತ ಹೇಳಿದೆ. ಈ ಹರಿಕಥಾಮೃತ ಸಾರ ಎನ್ನುವ ಕೃತಿಯಲ್ಲಿ ಅವನು ಪ್ರತಿಪಾದ್ಯನಾದ ಅಂದ್ರೆ ಎಲ್ಲರೂ ಹೊಗಳು ಬಂದು ಬಿಡುತ್ತೆ. ಕೃತಿಪತಿ ಅಂತ ಹೇಳುವುದರ ಮೂಲಕವಾಗಿ ಒಂದರ್ಥದಲ್ಲಿ ಕೃತಿಯ ಪತಿಯಾದ ಪದ್ಯುಮ್ನ ಅಂತ ಒಂದರ್ಥ. ಇನ್ನೊಂದು ಅರ್ಥ ತಗೊಂಡ್ರೆ ಕೃತಿಪತಿ ಈ ಕೃತಿಯಲ್ಲಿ ಬರುವ ಎಲ್ಲ ರೂಪಗಳು ಬಂದ, ಯಾಕಂದ್ರೆ ಕೃತಿ ಹರಿಕಥಾಂಸಾರ ಅನ್ನುವ ಕೃತಿಗೆ ಪತಿ ಒಡೆಯನಾಗಿದ್ದಾನೆ, ಅದರಿಂದ ಪ್ರತಿಪಾದ್ಯನಾಗಿದ್ದಾನೆ. ಹರಿಕಥಾಂಸಾರದಲ್ಲಿ ಬಂದ ಎಲ್ಲ ಭಗವದ್ ರೂಪಗಳು ಹೇಳಿದಂತ ಆಗ್ಬಿಡುತ್ತೆ. ಆದ್ರಿಂದ ಆ ಕೃತಿಪತಿ ಅಂತ ತಗೊಂಡಿದ್ದಾರೆ. ಕೃತಿಪತಿ ಯಮನ ಗುಣಗಳು ಶ್ರೇಷ್ಠವಾದ ಗುಣಗಳು ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಆ ಅರ್ಥ ಬಳಸಿದ್ದಾರೆ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ನಾಳೆ ಗೀತೆ ಇರುತ್ತೆ.
ಜನರಲ್ ಕ್ವೆಶನ್, ನಥಿಂಗ್ ಟು ಡೂ. ಇವರು ನಾಗು ಅವ್ರ ಮಗನ ಮದುವೆ ಅದಲ್ಲ, ಅದಕ್ಕೆ ನೀವು ಅವರ ಅಡ್ಜಸ್ಟ್